ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ಸ್ವಾಗತ. ವಿಕ್ರಮ ಹಾಗೂ ಬೇತಾಳನ ಕಥೆಗಳ ಕಥಾಸರಣಿಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಳುಹಿಸಿರುವ ಎಲ್ಲ ಪ್ರೇಕ್ಷಕರಿಗೆ ನನ್ನ ಧನ್ಯವಾದಗಳು. ಕಥಾಸರಣಿಯನ್ನು ಪ್ರಾರಂಭಿಸುವ ಮೊದಲು ರಾಜ ವಿಕ್ರಮಾದಿತ್ಯ ಯಾರು ಎಂದು ತಿಳಿಯೋಣ. ರಾಜ ವಿಕ್ರಮಾದಿತ್ಯನ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಕೇಳೋಣ, ಬನ್ನಿ. ರಾಜ ವಿಕ್ರಮಾದಿತ್ಯನ ಕಥೆ. ಭಾರತದ ಚರಿತ್ರೆಯಲ್ಲಿ ಅನೇಕ ರಾಜರುಗಳಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಬಂದಿರುವುದು ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಕಥಾಲೋಕದ ರಾಜ ಎಂದು ಕರೆಸಿಕೊಳ್ಳುವ ವಿಕ್ರಮಾದಿತ್ಯನನ್ನು ಅರಿಯುವ ಪ್ರಯತ್ನ ಮಾಡೋಣ, ಬನ್ನಿ. ವಿಕ್ರಮಾದಿತ್ಯ ಇದ್ದ ಎನ್ನುವ ಕುರಿತು ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ. ಆದರೆ ಪ್ರಾಚೀನ ಭಾರತದ ಚರಿತ್ರೆಯಲ್ಲಿ ವಿಕ್ರಮಾದಿತ್ಯನ ಪಾತ್ರ ಬಹುಮುಖ್ಯವಾಗಿ ಕಂಡುಬರುತ್ತದೆ. ಒಂದು ಗ್ರಾಮದಲ್ಲಿ ಕುರಿ ಕಾಯುವ ಹುಡುಗನೊಬ್ಬನಿದ್ದ. ಕುರಿಗಳನ್ನು ಮೇಯಿಸಲು ಬಿಟ್ಟ ನಂತರ ಅವನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ. ಅವನು ಒಂದು ಮಣ್ಣಿನ ದಿಣ್ಣೆಯ ಮೇಲೆ ಆಸೀನನಾಗಿ ತಾನೇ ಮಹಾರಾಜ ಎಂದು ಕರೆದುಕೊಳ್ಳುವುದು ಅವನ ಪ್ರತಿದಿನದ ಆಟವಾಗಿತ್ತು. ಗೆಳೆಯರು ಈ ರಾಜನ ಮುಂದೆ ಬಂದು ತಮ್ಮ ತೊಂದರೆಗಳನ್ನು ಪರಿಹರಿಸುವಂತೆ ಬೇಡಿಕೊಳ್ಳುತ್ತಿದ್ದರು. ಸಮಸ್ಯೆಗಳನ್ನು ಅಳೆದು ತೂಗಿ ಪರಿಹಾರ ಸೂಚಿಸುತ್ತಿದ್ದ ಇವನ ನ್ಯಾಯ ವಿತರಣೆಯ ಜಾಣ್ಮೆಯ ಬಗ್ಗೆ ಗ್ರಾಮಸ್ಥರಲ್ಲೂ ಆಸಕ್ತಿ ಬೆಳೆಯಿತು. ತಮ್ಮಲ್ಲಿನ ವ್ಯಾಜ್ಯ ಬಗೆಹರಿಯದಿದ್ದಾಗ ಗ್ರಾಮಸ್ಥರು ಈ ಹುಡುಗ ಕುರಿ ಮೇಯಿಸುತ್ತಿದ್ದ ಜಾಗಕ್ಕೆ ಬರುತ್ತಿದ್ದರು. ಆಗ ಇವನು ಅದೇ ದಿಣ್ಣೆಯ ಮೇಲೆ ಕುಳಿತು ಎರಡೂ ಕಡೆಯವರಿಗೆ ತೃಪ್ತಿಯಾಗುವಂತಹ ನ್ಯಾಯ ನೀಡುತ್ತಿದ್ದ. ಕೆಲವೇ ದಿನಗಳಲ್ಲಿ ಈ ಹುಡುಗನ ಕಥೆ ಕಾಡ್ಗಿಚ್ಚಿನಂತೆ ಹರಡಿತು. ರಾಜ್ಯಭಾರ ಮಾಡುತ್ತಿದ್ದ ರಾಜ ಭೋಜದೇವನಿಗೂ ವಿಷಯ ತಲುಪಿತು. ಆದರೆ ರಾಜನಿಗೆ ಅವನೊಬ್ಬ ಅತಿ ಸಾಮಾನ್ಯ ಹುಡುಗ ಎಂದು ತಿಳಿದು ಅಚ್ಚರಿಯಾಯಿತು. ಆಗ ಆ ಹುಡುಗ ಹೇಳಿದ,
ಪ್ರಭು, ನಾನು ವಿದ್ಯೆ ಕಲಿತವನಲ್ಲ. ನಿಮ್ಮ ರಾಜ್ಯದ ವಾಯುವ್ಯ ಪ್ರಾಂತ್ಯದ ಪರ್ವತ ಪ್ರದೇಶದಲ್ಲಿ ಮಣ್ಣಿನ ದಿಣ್ಣೆಯೊಂದಿದೆ. ಅದರ ಮೇಲೆ ಕೂತೊಡನೆ ನ್ಯಾಯ ವಿತರಣೆಯ ಜಾಣ್ಮೆ ನನಗೆ ಒಲಿಯಲು ಶುರುವಾಗುತ್ತದೆ. ಆಗ ನಾನೊಬ್ಬ ಅಪ್ರತಿಮ ಅರಸ ಎಂದೇ ಭಾವಿಸಿಕೊಳ್ಳಲು ಆರಂಭಿಸುತ್ತೇನೆ
ಎಂದ. ರಾಜ ಆ ಸ್ಥಳವನ್ನು ಅಗೆದು ನೋಡಲು ಮಂತ್ರಿಗೆ ಆಜ್ಞಾಪಿಸಿದ. ಹಲವು ಗಂಟೆಗಳ ಉತ್ಖನನದ ನಂತರ ಸ್ವರ್ಣ ಖಚಿತ ಸಿಂಹಾಸನ ಪತ್ತೆಯಾಯಿತು. ಸಿಂಹಾಸನವನ್ನು ಅತ್ಯಂತ ಮುತುವರ್ಜಿಯಿಂದ ಭೋಜದೇವನ ಆಸ್ಥಾನಕ್ಕೆ ಸಾಗಿಸಲಾಯಿತು. ಮುತ್ತು ರತ್ನ ಹವಳಗಳಿಂದ ಅಲಂಕೃತಗೊಂಡ ಆ ಸ್ವರ್ಣ ಖಚಿತ ಸಿಂಹಾಸನದ ಸೌಂದರ್ಯವನ್ನು ನೋಡಲೆಂದೇ ಎಲ್ಲಾ ಆಸ್ಥಾನಿಕರು ಬಂದು ಸೇರಿದರು. ರಾಜ ಭೋಜದೇವನು ಆಸ್ಥಾನದ ಜ್ಯೋತಿಷಿಗಳನ್ನು ಕೇಳಿ ಯಾಗ ಪೂಜಾದಿಗಳನ್ನು ಕೈಗೊಂಡು ನಂತರ ಸಿಂಹಾಸನದತ್ತ ಹೆಜ್ಜೆ ಹಾಕಿದ. ಸಿಂಹಾಸನದ ಸಮೀಪ ಹೋಗುತ್ತಿದ್ದಂತೆ ಒಂದೇ ಶ್ರುತಿಯಲ್ಲಿ ಹೆಂಗಳೆಯರ ಕಿಲಕಿಲ ಸದ್ದು ಕೇಳಿಸಿತು. ಸಿಂಹಾಸನದ ಎರಡೂ ಕೈಗಳಲ್ಲಿ ಹೆಣ್ಣು ಕೀಲುಗೊಂಬೆಗಳಿರುವುದನ್ನು ಅವನು ಗಮನಿಸಿದ. ಒಂದೊಂದು ಕೈಗಳಲ್ಲಿ 16 ಗೊಂಬೆಗಳಿದ್ದವು. ಅವರನ್ನು ಏಕೆ ಕಿಲಕಿಲ ನಗುತ್ತಿದ್ದೀರಿ, ನನ್ನ ಅವಹೇಳನ ಮಾಡುತ್ತಿದ್ದೀರಿ ಎಂದ.
ಇಲ್ಲ ಮಹಾಪ್ರಭು, ದಯವಿಟ್ಟು ಹಾಗೆ ಭಾವಿಸಬೇಡಿ. ನಿಮ್ಮನ್ನು ಅವಮಾನಿಸಲು ನಾವೆಂದೂ ಬಯಸಿಲ್ಲ.
ಈ ಸಿಂಹಾಸನದಲ್ಲಿ ಆಸೀನರಾಗಲು ನೀವು ಅರ್ಹರಲ್ಲ. ಹಿಂದೊಮ್ಮೆ ಈ ಸಿಂಹಾಸನ ಮಹಾಂದರೆ ರಾಜ ವಿಕ್ರಮಾದಿತ್ಯನಿಗೆ ಸೇರಿತ್ತು
ಎಂದು ಒಂದು ಕೀಲುಗೊಂಬೆ ನುಡಿಯಿತು. ಈ ಮಾತನ್ನು ಕೇಳಿ ಭೋಜರಾಜ ದಿಗ್ಭ್ರಾಂತಿಯಾದ. ಮೊದಲು ರಾಜ ವಿಕ್ರಮಾದಿತ್ಯನ ಬಗ್ಗೆ ವಿವರಣೆ ನೀಡಿ ಎಂದು ಕೇಳಿದ.
ದಾರಾನಗರಿಯಲ್ಲಿ ಭರ್ತೃಹರಿ ಎಂಬ ರಾಜನಿದ್ದ. ಅವನ ಸಹೋದರನೇ ವಿಕ್ರಮಾದಿತ್ಯ. ಭರ್ತೃಹರಿ ವಿಷ ಲಂಪಟನಾಗಿದ್ದ. ಅವನು ತನ್ನ ತಪ್ಪುಗಳನ್ನು ಅರಿತು ಕೊನೆಗೆ ಒಬ್ಬ ಸನ್ಯಾಸಿಯಾದ. ವಿಕ್ರಮಾದಿತ್ಯನಿಗೆ ಅಧಿಕಾರದ ಮೋಹವಿರಲಿಲ್ಲ. ಆದರೆ ರಾಜನ ಅನುಪಸ್ಥಿತಿಯಲ್ಲಿ ರಾಜ್ಯದಲ್ಲಿ ದಂಗೆಗಳನ್ನು ತಡೆಯುವುದು ಅವನ ಉದ್ದೇಶವಾಗಿತ್ತು. ಆದ್ದರಿಂದ ಅವನೇ ದಾರಾನಗರಿಯ ರಾಜನಾದ. ಅವನ ನಿಷ್ಪಕ್ಷಪಾತವಾದ ನ್ಯಾಯಕ್ಕೆ ಅವನು ಹೆಸರುವಾಸಿಯಾದ. ಅವನ ಆಡಳಿತವಾದಿಯಲ್ಲಿ ರಾಜ್ಯವು ಸಮೃದ್ಧಿಯಿಂದ ಬೆಳಗಿತು. ವಿಕ್ರಮಾದಿತ್ಯನನ್ನು ಶಿವನು ವಿಶೇಷವಾಗಿ ಸೃಷ್ಟಿಸಿದನೆಂದು ಹಾಗೂ ಈ ಕಾರಣದಿಂದ ಅವನ ಆಡಳಿತವಾದಿಯಲ್ಲಿ ಬರ ಅಥವಾ ಪ್ರವಾಹದಂತಹ ಯಾವುದೇ ನೈಸರ್ಗಿಕ ವಿಕೋಪ ಸಂಭವಿಸಲಿಲ್ಲ ಎಂದು ಹೇಳಲಾಗುತ್ತದೆ. ಬಡ ಜನರೂ ಸಹ ಹಸಿವಿನಿಂದ ಬಳಲುತ್ತಿರಲಿಲ್ಲ. ವಿಕ್ರಮಾದಿತ್ಯನು 40 ವರ್ಷ ದಾರಾನಗರಿ ಸಾಮ್ರಾಜ್ಯವನ್ನು ಆಳಿ ನಂತರ ಸ್ವರ್ಗಕ್ಕೆ ತೆರಳಿದ. ರಾಜಕುಮಾರ ಜೈತಪಾಲನನ್ನು ದಾರಾನಗರಿಯ ಮಹಾರಾಜ ಎಂದು ಘೋಷಿಸಲಾಯಿತು. ಪಟ್ಟಾಭಿಷೇಕದ ನಂತರ ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಹೋದ. ಆದರೆ ಆ ಕ್ಷಣವೇ ಅವನು ಜ್ಞಾನ ತಪ್ಪಿದ. ನಂತರ ರಾತ್ರಿಯ ಸ್ವಪ್ನದಲ್ಲಿ ಆತನಿಗೆ ರಾಜ ವಿಕ್ರಮಾದಿತ್ಯನ ದರ್ಶನವಾಯಿತು. ಈ ಸಿಂಹಾಸನದ ಮೇಲೆ ಅವನು ಕುಳಿತುಕೊಳ್ಳಬಾರದೆಂದು, ಯೋಗ್ಯತೆಯುಳ್ಳವರಿಗೆ ಮಾತ್ರ ಈ ಸಿಂಹಾಸನದ ಮೇಲೆ ಆಸೀನರಾಗುವ ಹಕ್ಕಿದೆ ಎಂದು ವಿಕ್ರಮಾದಿತ್ಯ ಹೇಳಿದ. ಅಲ್ಲದೆ ಸಿಂಹಾಸನವನ್ನು ಹೂತು ಬಿಡುವಂತೆಯೂ ಸೂಚಿಸಿದ. ಸಿಂಹಾಸನವನ್ನು ಹೂತಿಡಲಾಗಿದ್ದ ಈ ಜಾಗವೇ ಈಗ ಉತ್ಖನನವಾಗಿದೆ. ಈಗ ನಿಮಗೆ ರಾಜ ವಿಕ್ರಮಾದಿತ್ಯ ಯಾರೆಂದು ತಿಳಿಯಿತು. ವಿಕ್ರಮಾದಿತ್ಯನ ಹಿರಿಮೆಯನ್ನು ಪರಿಚಯಿಸುವ ಸಲುವಾಗಿ ನಾವು ಪ್ರತಿಯೊಬ್ಬರೂ ಆತನ ಉನ್ನತ ಗುಣಗಳ ಬಗ್ಗೆ ಒಂದೊಂದು ಕಥೆಯನ್ನು ಹೇಳುತ್ತೇವೆ. ಪ್ರತಿ ಕಥೆಯು ಅವನ ಹಿರಿಮೆಯನ್ನು ಹೇಳುತ್ತದೆ. ರಾಜ ವಿಕ್ರಮಾದಿತ್ಯನೊಂದಿಗೆ ನಿಮ್ಮನ್ನು ನೀವೇ ಹೋಲಿಸಿಕೊಂಡು ನೀವು ಅವನಿಗೆ ಸಮ ಎಂದು ನಿಮ್ಮ ಅಂತರಂಗಕ್ಕೆ ಅನ್ನಿಸಿದರೆ ಮಾತ್ರ ಸಿಂಹಾಸನವನ್ನು ಏರಲು ನಿಮಗೆ ಅವಕಾಶ ನೀಡಲಾಗುತ್ತದೆ. ನಾವು 32 ಮಂದಿ ಇದ್ದೇವೆ. ಹೀಗಾಗಿ ಕಥೆಗಳನ್ನು ಪೂರ್ಣಗೊಳಿಸಲು ನಮಗೆ 32 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ
ಎಂದಳು. ರಾಜಭೋಜದೇವನು ಕೀಲುಗೊಂಬೆಗಳು 32 ದಿನ ಹೇಳಿದ ಕಥೆಗಳನ್ನು ಮನಸ್ಸಿಟ್ಟು ಆಲಿಸಿದನು. ಮತ್ತು ಕೊನೆಗೆ ತಾನು ಯಾವುದೇ ವಿಧದಲ್ಲೂ ವಿಕ್ರಮಾದಿತ್ಯನಿಗೆ ಸರಿಸಾಟಿಯಲ್ಲ ಎಂಬ ನಿರ್ಧಾರಕ್ಕೆ ಬಂದನು. ಕೊನೆಗೆ 33ನೇ ದಿನದಂದು ಭೋಜದೇವನು ಎಲ್ಲಿಂದ ಸ್ವರ್ಣಖಚಿತ ಸಿಂಹಾಸನವನ್ನು ಉತ್ಖನನ ಮಾಡಿ ಹೊರತೆರೆಯಲಾಗಿತ್ತೋ ಅದನ್ನು ಅದೇ ಸ್ಥಳದಲ್ಲಿ ಹೂತು ಬಿಡುತ್ತಾನೆ. ರಾಜ ವಿಕ್ರಮಾದಿತ್ಯನಿಗೆ ಆಳವಾದ ಜ್ಞಾನವಿತ್ತು. ಅವನು ನ್ಯಾಯದ ನಡೆಯನ್ನು ಇಷ್ಟಪಡುತ್ತಿದ್ದ ಮತ್ತು ಮಹಾಪ್ರಾಮಾಣಿಕನಾಗಿದ್ದ. ಯಾವುದೇ ಹಂತದಲ್ಲೂ ಅವನು ಸೋಗಿನ ವ್ಯಕ್ತಿಯಂತೆ ಕಂಡುಬರುವುದಿಲ್ಲ. ಈ ಕಥೆಗೆ ಧ್ವನಿಗೂಡಿಸಿರುವವರು ಕುರಿ ಕಾಯುವ ಹುಡುಗನಾಗಿ ಮಾಸ್ಟರ್ ಯದುನಂದನ್, ಕೀಲುಗೊಂಬೆಗಳಾಗಿ ಪುಟಾಣಿ ಶ್ರಾವಣಿ ಹಾಗೂ ಡಾಕ್ಟರ್ ಭಾವನಾ, ಹಾಗೂ ನಿರೂಪಕಿಯಾಗಿ ನಾನು ನೇತ್ರಾವತಿ. ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹಾಗೂ ಹಾರೈಕೆ ಇದೇ ರೀತಿ ಇದ್ದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಥೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ವಿದಾಯ ಹೇಳುತ್ತಿದ್ದೇನೆ.